परमगुरुरभीष्ट वाप्तिद सज्जनानां निखिलगुणगणार्णो नित्य निर्मुक्त दोषः सरसिजनयनोऽसौ श्रीपतिर्मानदोनः जयत्यजो अखण्ड गुणोर्मण्डलः सदोदितो ज्ञानमरीचिमालि सुभक्त हार्दोच्च तमोनिहन्त व्यासावतारो हरिरात्म भास्करः जयत्यजो अक्षीण सुखात्मबिम्ब स्वैश्वर्यकान्ति प्रतत सदोदितः सभक्त संताप दुरिष्टहन्त रामावतारो हरिरीश चंद्रमः जयत्य संख्योर्बलाम्बुपूरो गुणोच्च रत्नाकर आत्मवैभव सदा सदात्मज्ञ नदीभिराप्यः कृष्णावतारो हरिरेक सागरः यदितं तव भक्तानाम् अस्माकं नृहरे हरे तदासु कार्यं कार्यज्ञ प्रलयर्क आयतप्रभ हरिकथामृतसार गुरुगळ करुणदिन्दापणितु पेळुवे परम भगवद्भक्तरिदनादरदि केळुवुदु ಆದರದಿ ಕೇಳುವುದು. ವಿಭೂತಿ ಸಂಧಿ ನೋಡ್ತಾ ಬಂದಿದ್ದೀವಿ. ವಿಭೂತಿ ಸಂಧಿಯಲ್ಲಿ ಫಸ್ಟ್ ಪದ್ಯದಲ್ಲಿ ನಮ್ಗೆ ಎಷ್ಟು ವಿಭೂತಿ, ವಾಟ್ ಟೈಪ್ಸ್ ಆಫ್ ವಿಭೂತಿ ಎಂಬುದನ್ನು ಹೇಳಿದ್ದಾರೆ. ಎರಡನೇ ಪದ್ಯದಲ್ಲಿ ಅದರಲ್ಲಿ ಇರುವಂತಹ 10 ವಿಭೂತಿಗಳನ್ನ ಹೇಳಿದ್ದಾರೆ. ಟೈಪ್ಸ್ ಆಫ್ ವಿಭೂತಿ, ವಿಭೂತಿಗಳು ಅನಂತವಾಗಿದೆ ದೇವರದು, ಇದು ಟೈಪ್ಸ್. ಇಲ್ಲಿ ಎರಡನೇ ಪದ್ಯದಲ್ಲಿ ಅದರಲ್ಲಿ ಇರುವಂತ ಸಜಾತಿ, ವಿಜಾತಿ, ಸಾಧಾರಣ, ವಿಶೇಷ ಹೇಳಿದ್ದಾರೆ. ಆಮೇಲೆ ಮೂರನೇ ಪದ್ಯ ಬಂದಾಗ ಸುಮಾರು ಒಂದು 28 ಒಂದು ಅಧಿಷ್ಠಾನಗಳನ್ನ ಹೇಳಿದ್ದಾರೆ. ಈ ಅಧಿಷ್ಠಾನಗಳನ್ನ ಈ ಅಧಿಷ್ಠಾನಗಳಲ್ಲಿ ನಮ್ಗೆ ನೈಜ ವಿಭೂತಿ, ಆಹಿತ ವಿಭೂತಿ, ಸಹಜ ವಿಭೂತಿ, ಸಜಾತಿ, ವಿಶೇಷ, ನೀತ ಇಷ್ಟೂ ನೋಡ್ಬೋದು. ಯಾವ ಅನೇಕ ವಿವಕ್ಷೆಯಿಂದ ನೋಡ್ಬೋದು. ನೈಜ ವಿಭೂತಿ ಅಂದ್ರೆ ಹಾಗೆ ಯಾವತ್ತೂ ಅದು ನಾಶವೇ ಆಗದೆ ಆರಂಭ ಕಾಲದಿಂದ ಇರೋದು. ಸಾಳಗ್ರಾಮ ತಕೊಳ್ತೀವಿ, ಜೀವವನ್ನು ತಕೋಬಹುದು, ಚೇತನ ಅಂದ್ರೆ ಜೀವವನ್ನು ತಕೋಬಹುದು. ಆಹಿತ ಅಂತ ಹೇಳುವಾಗ ಅಲ್ಲಿ ಫಸ್ಟ್ ಬಂದ ಪ್ರತಿಮೆಯನ್ನ ತಕೊಳ್ತೀವಿ. ಮತ್ತು ಆಹಿತ ಅಂಬೋದ್ಲಿ 8 ವಿಧ ಪ್ರತಿಮೆ ಮಾತ್ರ ಇಲ್ಲ, ಕೆಲವು ಕಡೆ ಈ ಗೋವನ್ನು ತಕೊಳ್ತಾರೆ. ಗೋವನ್ನ ಸಹಜದಲ್ಲಿ ಸೇರಿಸ್ಬೋದಾ, ಆಹಿತದಲ್ಲಿ ಸೇರಿಸ್ಬೋದಾ ಅಂದ್ರೆ ಅದು ಸ್ವಲ್ಪ ವಿವಕ್ಷೆ ಅಂದ್ರೆ ಏನು? ಗೋವು ಅಂದ್ರೆ ಆ ಹುಟ್ಟಿದ ಗೋವನ್ನ ಆಕಳನ್ನ ತಂದು ಪೂಜೆ ಯಾರು ಮಾಡೋದಿಲ್ಲ. ಅದಕ್ಕೆ ಅದು ಪ್ರಸವ ಆಗಿ ವತ್ಸ, ಗೋಗೆ ವತ್ಸ ಇರಬೇಕು. ಯಾವಾಗ ಅದಕ್ಕೆ ಮಗು ಹುಟ್ಟತ್ತೋ ಆವಾಗ ಅದು ಪೂಜಾ ಅರ್ಹ ಆಗತ್ತ. ಆ ಒಂದು ವಿವಕ್ಷೆಯಿಂದ ಇದಕ್ಕೆ ಆಹಿತ ಅಂತಾರೆ. ಗೋವಲ್ಲಿ ಸನ್ನಿಧಾನ ಇದೇ ಇದೆ. ಆ ಪ್ರಸವಿತವಾದಂತ ವತ್ಸ ಇರುವಂತ ಗೋವು ಯಾವತ್ತೂ ಹಾಗೆ ತಕೊಂಡದು ಸಹಜವಾಗಿ ಯಾವತ್ತೂ ಪ್ರಸವ ಆದ ಆ ಮಗು ಹುಟ್ಟಿದ ಗೋವತ್ಸ ಅದು ಸಹಜದಲ್ಲಿ ಬರುತ್ತೆ. ಸೊ ಇಲ್ಲಿ ಕೆಲವರು ಸಂಕಷ್ಣ ಒಡೆಯರು ವ್ಯಾಖ್ಯಾನ ಅವರು ಗೋವಿಗೆ ಆರಂಭ ಗೋ ಹುಟ್ಟಿದ ದಿವಸದಿಂದ ಅದು ಪೂಜಾರ್ಹ ಆಗೋದಿಲ್ಲ. ಪೂಜಾರ್ಹ ಯಾವಾಗ ಆಗತ್ತಂದ್ರೆ ಅದಲ್ಲಿ ಪ್ರಸವ ಆದ ಮೇಲೆ ಮಗು ಹುಟ್ಟಿದ ಮೇಲೆ ಆಗತ್ತೆ ಅಂತ ಅದು ತಗೊಳ್ತ. ಹಾಗೇನೆ ಒಂದು ವಿವಕ್ಷೆಯಿಂದ ತುಳಸಿ, ತುಳಸಿ ಯಾವಾಗೆ ಮೊಳಕೆ ಬಂದಿರುತ್ತೆ ನೋಡಿ ತುಳಸಿ, ಅದು ನಾವು ಪೂಜೆಗೆ ಬಳಸೋದಿಲ್ಲ. ಪೂಜೆ ಅಂದ್ರೆ ಆ ತುಳಸಿ ಪೂಜೆ ನಾವು ಮಾಡ್ತೀವಿ, ಕೃಷ್ಣನ ಇಟ್ಟು ಪೂಜೆ ಮಾಡ್ತೀವಿಲ್ಲ, ಅದಕ್ಕೆ ಬಳಸೋದಿಲ್ಲ. 3 ತಿಂಗಳು ಬಿಕಾಸ್ ಇಟ್ ಹಸ್ ವಿ ಸ್ಟಡಿನೂ ಆಗಬೇಕು. 3 ತಿಂಗಳು ಆದ ಮೇಲೆ ಆ ತುಳಸಿಯಲ್ಲಿ ಸನ್ನಿಧಾನ ಬರುತ್ತೆ, ಅದಕ್ಕೆ ಆಹಿತ ಅಂತ ಅದಕ್ಕೆ ಬಳಸ್ತಾರೆ. ಬಟ್ ಜನರಲಿ ನಾವು ಪೂಜೆ ಮಾಡುವಂತ ಎಲ್ಲ ತುಳಸಿ ತುಳಸಿ ವನ ಯಾವತ್ತೂ ಸಹಜವಾಗಿರುತ್ತೆ ಅಂತ ಅದು ಸಹಜ ಅಂತಲ್ಲೇ ಈ ವಿವಕ್ಷೆಯಿಂದಲೂ. ಸೊ ಕೆಲವು ಪುಸ್ತಕದಲ್ಲಿ ಸಹಜ ಅಂತ ಕೊಡ್ಬೋದು, ಕೆಲವು ಪುಸ್ತಕದಲ್ಲಿ ಆಹಿತ ಅಂತ ಕೊಡ್ತಾರೆ. ಸೊ ಯಾವ ದೃಷ್ಟಿಯಿಂದ ಕೊಟ್ಟಿದ್ದಾರೆ ಅಂಬೋದನ್ನ ನೋಡಿ ನಾವು ಆ ಟೈಪ್ಸ್ ಅನ್ನ ಹೇಳೋದು. ಆಮೇಲೆ ಸಹಜ ಅಂತ ಬಂದಾಗ ಈ ಐ ಎಮ್ ಟಾಕಿಂಗ್ ಅಬೌಟ್ ದ ಥರ್ಡ್ ಪದ್ಯ. ಸಹಜ ಅಂಬೋದು ಪಂಚಭೂತಗಳಾಗತ್ತೆ, ಮತ್ತು ಸಹಜವಾಗಿಯೇ ಪಂಚಭೂತ ಭೂತಗಳಲ್ಲಿ ಎದ್ದೇ ಇರ್ತಾನೆ ದೇವರು. ಮತ್ತು ನಾವು ದಿನಗಳು ಪಂಚಾಂಗದಲ್ಲಿ ಇರುವಂತ ಯೋಗ, ಕರಣ, ತಿಥಿ, ನಕ್ಷತ್ರ, ಪಕ್ಷ, ಆಮೇಲೆ ಸಂಕ್ರಮಣ, ತಿಂಗಳು ತಿಂಗಳಿಗೆ ಬರುತ್ತಲ್ಲ ಸೂರ್ಯ ಒಂದು ರಾಶಿಯನ್ನ ಪ್ರವೇಶ ಮಾಡುವಾಗ ಆ ದಿವಸ ಅರೌಂಡ್ 14, 15, 16 ಇರುತ್ತೆ ಅದು ಅದು. ಮತ್ತು ನಮ್ಗೆ ಶುಕ್ಲ ಪಕ್ಷ, ಕೃಷ್ಣ ಪಕ್ಷ, ಸೊ ಇದು ಸಹಜವಾಗಿಯೇ ಇರುತ್ತೆ. ಯಾಕೆಂದ್ರೆ ನಾವು ಬೆಳಿಗ್ಗೆ ಎದ್ದು ಸಂಕಲ್ಪ ಮಾಡುವಾಗ ಹಾಗೆ ತಗೊಳ್ತೀವಿ, ಅದಕ್ಕೆ ದೇವರಿದ್ದ ಹಾಗೆ ನಾವು ತಿಥಿ ವಾರ ನಕ್ಷತ್ರ ಹೀಗೆ ತಗೊಳ್ತೀವಿ. ಸಹಜವಾಗೇ ಇರುವಂತದ್ದು ಸಹಜ ಅಂತ ಅದಕ್ಕೆ ಕರಿತೀವಿ. ಆಮೇಲೆ ಸಜಾತಿ ಅಂತ ಬಂದಾಗ ಇಲ್ಲಿ ಸಜಾತಿ ಅಂದ್ರೆ ಅವರವರ ಗುಂಪು ಅಂದ್ರೆ ಅವರವರ ಗುಂಪು ಹೇಗೆ
ಸಮೀಚೀನವಾಗಿ ಅಲ್ಲಿ ಇರುವಂತ ಕ್ವಾಲಿಟೀಸ್, ಒಂದು ಗೃಹಸ್ಥ ಅಂದ್ರೆ ಮದುವೆ ಮಾಡಿಕೊಂಡು ಸಂಸಾರ ನಡೆಸೋ ಗೃಹಸ್ಥ, ಆಮೇಲೆ ಯತಿ ಎಲ್ಲವನ್ನು ಬಿಟ್ಟು ತುರಿಯ ಆಶ್ರಮವನ್ನು ಹೊಂದಿದ, ನಾಲ್ಕನೇ ಆಶ್ರಮವನ್ನು ಹೊಂದಿದವನು, ಒಟ್ಟು ಅಂದ್ರೆ ಆ ಒಂದು ಬ್ರಹ್ಮಚರ್ಯ ಪಾಲನೆ ಮಾಡುತ್ತಾ ಓದುತ್ತಾ ಇರುವಂತ ಆ ಒಂದು ಗುಂಪು, ಮತ್ತು ವಾನಪ್ರಸ್ಥ ಎಲ್ಲವನ್ನು ಮನೆ ಮಕ್ಕಳ ಜೊತೆಲೇ ಇರೋದು, ಬಟ್ ಡಿಟ್ಯಾಚ್ಡ್ ಆಗಿರೋದು. ಹಾಗಿರೋದು ವನಪ್ರಸ್ಥರಲ್ಲಿ ಅನೇಕ ಡಿವಿಷನ್ಸ್ ಎಲ್ಲ ಇದೆ. ಸೊ ಒಂದೊಂದು ಗುಂಪು ಗುಂಪಾಗಿ ತಗೊಳ್ತೀವಿ. ಇದು ಒಂದೇ ಜಾತಿ, ದೇ ಬಿಲಾಂಗ್ ಟು ದ ಸೇಮ್ ಕ್ಲಾಸ್. ಹಾಗೇನೆ ಅತಿಥಿಗಳು ಅಂತ, ಅತಿಥಿಗಳು ಯಾರನ್ನ ತಿಥಿ ನಿಯಮ ಇಲ್ಲದೆ ಯಾರೆಲ್ಲ ಬರ್ತಾರ ಅವರು ಅತಿಥಿಗಳು, ಅದು ಒಂದು ಗುಂಪು. ಅಭ್ಯಾಗತ ಅಂದ್ರೆ ಮನೆಗೆ ಬನ್ನಿ ಅಂತ ಕರೆದು ಯಾರು ಕರಿತೀವೋ ಆ ಗುಂಪು ಬ್ರಾಹ್ಮಣ. ಇದು ಎರಡಕ್ಕೇನು ಬ್ರಾಹ್ಮಣರೇ ಮುಖ್ಯವಾಗಿ ನಾವು ತಗೊಳ್ತೀವಿ. ಮತ್ತು ಅನ್ನ ಹಾಕಲಕ್ಕೆ ಹಸಿದವನಿಗೆ ಅನ್ನ ಕೊಡೋದು, ಅದು ಯಾವತ್ತು ಅನ್ನಕ್ಕೆ ನಿಯಮ ಇಲ್ಲ ಅಂತ ಹೇಳ್ತಾರೆ. ಅನ್ನದಾನಕ್ಕೆ ನಿಯಮ, ಅನ್ನ ಕೊಡ್ಲಕ್ಕೆ ನಿಯಮ ಇಲ್ಲ, ಅನ್ನದಾನ ಅಂತ ಮಾಡುವಾಗ ಸ್ವಲ್ಪ ವ್ಯತ್ಯಾಸ. ಇದು ಅತಿಥಿ ಅಭ್ಯಾಗತ ಇದು ಬರೋದು. ಆಮೇಲೆ ಸ್ವಜನ ಪರಜನ, ನಮ್ಮ ತಾಯಿ ತಂದೆ ಗುರುಗಳು, ಸ್ವಜನ ಪರಜನ. ಸೊ ಈ ಗುಂಪು ಇದು ಸ್ವಜಾತಿಯಲ್ಲಿ ಬರುತ್ತೆ. ವಿಶೇಷ ಅಂತ ಬಂದಾಗ ನೋಡಿ, ವಿಶೇಷಗಳು ಒಂದು ಎಲ್ಲಾ 33 ಕೋಟಿ ದೇವತೆಗಳಿದ್ರು ತತ್ವಾಭಿಮಾನಿ ದೇವತೆ, ರುದ್ರ ಚಂದ್ರ ಸೂರ್ಯ ಮುಂತಾದ ಪ್ರಸಿದ್ಧವಾದವರು, ಅವರು ನಮ್ಮ ಇಂದ್ರಿಯಗಳನ್ನ ನಿಯಮನ ಮಾಡುವ ಆ ವಿಶೇಷ ಕಾರಣದಿಂದ ವಿಶೇಷ ಅಂತಿದೆ. ಹಾಗೆ ನಕ್ಷತ್ರ ಇದೆಲ್ಲ ಅಥವಾ ನಕ್ಷತ್ರ ತಿಥಿ ಇದೆಲ್ಲ ತಕೊಂಡ, ಗ್ರಹ ಇದೆಲ್ಲ ತಕೊಂಡಾಗ ಆ ಗುಂಪಿನಲ್ಲಿ ಒಂದು ವಿಶೇಷವಾದ ಒಂದು ನಕ್ಷತ್ರ ಆಗಲಿ ಮತ್ತು ತಿಥಿಯಾಗಲಿ, ಏಕಾದಶಿ ತಿಥಿ ಅಂತೀವಿ ನಾವು, ದಶಮಿ ಏಕಾದಶಿ ದ್ವಾದಶಿ ತಿಥಿಯಲ್ಲಿ ಪ್ರಧಾನವಾಗಿರುವಂತಹದ್ದು ಅಂತ, ಹೀಗೆ ಒಂದೊಂದಲ್ಲಿನು ಒಂದು ವಿಶೇಷ ಯಾವಾಗ ನೋಡ್ತೀವೋ ಆಯಾ ಗ್ರೂಪ್ ಅಲ್ಲಿ ವಿಶೇಷ ಅಂತ, ಆ ನಿಟ್ಟಿನಲ್ಲಿ ವಿಶೇಷ ಅಂತ ತಕೊಳ್ತೀವಿ. ನೀತ ಅಂತ ತಕೊಳ್ಳುವಾಗ ಅಲ್ಲಿ ಬಂದು ದೇವರ ಅವತಾರಗಳು ಬರುತ್ತೆ, ದೇವರ ಅವತಾರಗಳು ಮುಂತಾದ ಬರುತ್ತೆ. ಮತ್ತು ಇಲ್ಲಿ ಅದು ಸ್ಪಷ್ಟವಾಗಿ ಇಲ್ಲಿ ಬಂದಿಲ್ಲ ನೀತ ಎಂಬುದಕ್ಕೆ. ಆಮೇಲೆ ನೈಜ, ಸೊ ಹೀಗೆ ಇಷ್ಟು ಈ ಒಂದು ಮೂರನೇ ಪದ್ಯದಲ್ಲಿ ಬಂದಿದೆ. ನಾಲ್ಕನೇ ಪದ್ಯದಲ್ಲಿ ಏನು ಬಂದಿದೆ ಅಂದ್ರೆ, ಈ ಪ್ರತಿಮಾ ಅಂತ ಮಾಡಿದ್ದಾರಲ್ಲ, ಈ ಪ್ರತಿಮೆ ಪ್ರತಿಮಾ ಸಾಳಗ್ರಾಮ ಅಂತ ಮಾಡಿದ್ದಾರೆ ನೋಡಿ, ಈ ಸಾಳಗ್ರಾಮವನ್ನ ತಕೊಂಡು ನೈಜ ವಿಭೂತಿ ಯಾವತ್ತೂ ಇರುವಂತದ್ದು ಅದು ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಮೂರನೇ ಪದ್ಯದಲ್ಲಿ. ನಾಲ್ಕನೇ ಪದ್ಯಕ್ಕೆ ಬಂದಾಗ ಅದನ್ನು ಇನ್ನೂ ವಿಸ್ತಾರ ಮಾಡಿ ಎಷ್ಟು ರೂಪದಿಂದ ಇದ್ದಾನೆ, ವಾಟ್ ಈಸ್ ದ ಡಿಫ್ರೆನ್ಸ್, ಬಿಕಾಸ್ ಇದು ನಾವು ಮಾಡ್ತೀವಿ ಸಾಳಗ್ರಾಮ, ಚಕ್ರಾಂಕಿ ಇಟ್ಕೊಳ್ತೀವಿ, ಸಾಳಗ್ರಾಮ ಇಟ್ಕೊಳ್ತೀವಿ, ಇದರಲ್ಲಿ ಏನು ವಿಶೇಷ, ಎಷ್ಟು ರೂಪದಿಂದ ಭಗವಂತ ಇದ್ದಾನೆ ಅಂತ ಹೇಳಕ್ಕೆ ಇದು 5535 ಇಷ್ಟು ರೂಪದಿಂದ ಇದ್ದಾನೆ. ಬಟ್ ಅದರಲ್ಲಿ ಇಷ್ಟು ರೂಪ ಎಂಬುದು ನಂಬರ್ ಈಸ್ ನಾಟ್ ದಟ್ ಇಂಪಾರ್ಟೆಂಟ್, ಬಟ್ ವಾಟ್ ಈಸ್ ಮೋರ್ ಇಂಪಾರ್ಟೆಂಟ್ ಈಸ್ ಅಲ್ಲಿ ಹೇಳುವಾಗ ಆ ಒಂದು ಚಿನ್ನ, ಆ ಬಂಗಾರ, ಬಂಗಾರವೇ ಹೊಳೆಯುತ್ತಾ ಇರುತ್ತೆ ಆ ಮೆಟಲ್ ಅಲ್ಲಿ ಒಂದು ಹೀಟ್ ಮಾಡಿದ್ರೆ ದಟ್ ಟೆಂಪರೇಚರ್, ವಾಟ್ ಅ ಕಂಡಕ್ಟಬಿಲಿಟಿ, ನಮ್ಗೆ ಹೇಳಿದ ಕಂಡಕ್ಟಬಿಲಿಟಿ ಪರ್ಫೆಕ್ಟ್ ಆಗಿರುತ್ತೆ ಗೋಲ್ಡ್. ಸೊ ಎಲ್ಲಾ ಕಡೆನು ಮುಟ್ಟಿ, ಯಾವ ಬಂಗಾರ ಕಾಯಿಸಿದಾಗ ಎಲ್ಲಿ ಮುಟ್ಟಿದ್ರು ಸುಡುತ್ತೆ. ಹಾಗೆ ಸಾಳೆಗ್ರಾಮದಲ್ಲಿ ಕಂಪ್ಲೀಟ್ ಎಷ್ಟು ಅದು ಗೋಲ್ಡ್ ಇರುತ್ತೋ ಅದು ಕಾಯಿಸಿದಾಗ ಅಷ್ಟು ಒಂದು ಚಾರ್ಜ್ ಒಂದು 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 ಅಣುವಷ್ಟು ಜಾಗ ಬಿಡದೆ ಎಲ್ಲ ಯೂನಿಫಾರ್ಮ್ ಆಗಿ ಅಂದ್ರೆ ಬೇಸಿಕಲಿ ಫುಲ್ ಅಂಡ್ ಕಂಪ್ಲೀಟ್, ಅದು ಮಾತ್ರ ಇಲ್ಲ ಕ್ಲಾರಿಟಿ ಕ್ಲಿಯರ್ ಇನ್ನೂ ಹೊಳೆಯುತ್ತೆ. ಬಂಗಾರವೇ ಸ್ವಚ್ಛ ಅಂತಾರೆ, ಅದರಲ್ಲಿ ಇದು ಕಾಯಿಸಿದ್ರೆ ಇನ್ನೂ ಸ್ವಚ್ಛ ಆಗುತ್ತೆ. ಸೊ ಅದಕ್ಕೆ ಸಾಳಗ್ರಾಮದ ವಿಶೇಷ ಹಾಗೆ ಆಸೀಸ್, ದೇವರು ಆಸೀಸ್ ಆಗಿ ಅಲ್ಲಿ ನಿಂತಿದ್ದಾನೆ, ಅಷ್ಟು ವಿಶೇಷ ಸಾಳಗ್ರಾಮಕ್ಕೆ ಅಂತ. ಆ ಸಾಳಗ್ರಾಮದ ಐಜ ಯಾವತ್ತು ಅದು ಸಾಳಗ್ರಾಮ, ಈ ಬ್ರಹ್ಮಾಂಡ ಯಾವಾಗೆ ಶುರು ಆಯ್ತು ಆ ಜೊತೆ ಜೊತೆಯಲ್ಲಿ ಅದು ಸಾಳಗ್ರಾಮ ಹಾಗೆ ಅಲ್ಲೇ ಆಯ್ತು ಅದು. ಸೊ ಅದು ಸಾಳಗ್ರಾಮ ಎಂಬುದಕ್ಕೆ ಅದು ನೋಡಿದೀವಿ, ಸಾಳಗ್ರಾಮ ಅಂದ್ರೆ ಶಾಳ ವೃಕ್ಷಗಳು ಇರುವಂತ ಒಂದು ಗ್ರಾಮ ಅಂದ್ರೆ ಸಮೂಹ, ಆ ಪರ್ಟಿಕ್ಯುಲರ್ ಗಂಡಕಿ ನದಿಯಲ್ಲಿ ಇರುವಂತ ಆ ಪರ್ಟಿಕ್ಯುಲರ್ ಪ್ರದೇಶದಲ್ಲಿ ಇರುವಂತ ಆ ಒಂದು ಬೆಟ್ಟ, ಅದರಿಂದ ಬರುವಂತ ಕಲ್ಲುಗಳು ಸಾಳಗ್ರಾಮ ಅಂತ ಅದು ಅದಾಯ್ತು. ಅದು ಆದ ಮೇಲೆ ಅದಕ್ಕಿಂತ ಅಲ್ಲಿ ಸಾಳಗ್ರಾಮವನ್ನು ಹೇಳುವಾಗ ಅಲ್ಲಿ ಅದು ನೋಡ್ಲಿಕ್ಕೆ ಹೇಗೆ ಚಿಂತನೆ ಮಾಡೋದು, ಸಾಳಗ್ರಾಮರೇ ದೇವರು ಅಂತ ಚಿಂತನೆ ಮಾಡೋದಂತ ಸರ್ವಥಾ ಇಲ್ಲ. ಯಾಕಂದ್ರೆ ಜಡ ಅದು, ಏನೇ ಶ್ರೇಷ್ಠವಾದ ಜಡ ಇದನ್ನು ಬಂಗಾರ ತರ ಇದನ್ನು ಬಂಗಾರ ಅದು ದೇವರಾಗಲ್ಲ. ಸೊ ಅದು ಒಳಗೆ ಇದ್ದಾನೆ ದೇವರು. ಮತ್ತು ನಾವು ನೋಡ್ತೀವಲ್ಲ ಸಾಳಗ್ರಾಮದ ಹೊರಗಡೆ ಅದೆಲ್ಲ ನೋಡ್ತೀವಲ್ಲ ಅಂದ್ರೆ ಅಲ್ಲಿ ಎಲ್ಲ ಇದ್ದಾರೆ. ಭೂಲೋಕದಲ್ಲಿ ಯಾವುದೇ ಒಂದು ಒಂದು ಕಣ ಒಂದು ಮಣ್ಣಿನ ಕಣ ತಗೊಂಡ್ರು ಅಲ್ಲಿ ಎಲ್ಲಾ ದೇವತೆಗಳು ಇದ್ದಾರೆ, ಎಲ್ಲಾ ದೈತ್ಯರು ಇದ್ದಾರೆ, ಎಲ್ಲರೂ ಇದ್ದಾರೆ. ಮುಖ್ಯವಾಗಿ ಇದ್ರೂ ಅವರು ಕೆಲಸ ಮಾಡಿಸದಂತೆ ದೇವರು ಅವ್ರನ್ನ ಇಟ್ಟಿರ್ತಾನೆ. ಮುಖ್ಯವಾಗಿ ಅಲ್ಲಿ ಯಾರಿರ್ತಾರಂದ್ರೆ ಪರ್ವತ ಅಭಿಮಾನಿ ಕಲ್ಲುಗಳು, ಪರ್ವತಕ್ಕೆ ಅಭಿಮಾನಿ ದೇವತೆಗಳಾಗಂದಂತ ಗರುಡಶೇಷರ ರುದ್ರರು ಅಲ್ಲಿ ವಿಶೇಷವಾಗಿ ಅಲ್ಲಿ ಇರ್ತಾರಂತೆ. ಇದು ಜೊತೆ ಜೊತೆಯಾಗಿ ಈ ಕಲ್ಲು ಈ ಶಾಲಗ್ರಾಮ ಇಲ್ಲ, ಬಾಕಿ ಪರ್ವತಗಳು ನಾವು ಹೇಳ್ತೀವಿ ಮೈನಾಕ ಪರ್ವತ, ವಿಂಧ್ಯ ಪರ್ವತ, ಆಮೇಲೆ ಮೇರು ಮಂದಾರ ಪರ್ವತ, ಹಿಮಾಲಯ ಪರ್ವತ, ಈ ತರ ಪ್ರಸಿದ್ಧವಾದಂತ ಎಲ್ಲಾ ಪರ್ವತಗಳು ಎಲ್ಲ ವಿಶೇಷ ಪರ್ವತಗಳಲ್ಲಿನೂ ಈ ಪರ್ವತಾಭಿಮಾನಿ ದೇವತೆಗಳಿದ್ದಾರೆ ಅಂತ ಅಲ್ಲಿ ಚಿಂತನೆ. ಇನ್ನೊಂದು ಕ್ವಶನ್ ಇಲ್ಲಿ ಬಂತು, ಕಲಿಯನೇ ಇದ್ದಾನಾ ಅಂದ್ರೆ ಎಲ್ಲರೂ ಇದ್ದಾರೆ. ಅದಕ್ಕೆ ದೇವರು ಎಲ್ಲರಿಗೇನು ಸಾಧನೆ ಮಾಡುವ ಅವಕಾಶ ದೇವರು ಕೊಟ್ಟಿದ್ದಾನೆ. ಅದಕ್ಕೆ ನಾವು ಏನು ಚಿಂತನೆ ಮಾಡ್ತೀವಿ ಅಂದ್ರೆ ಯಾಕೆ ಅವರಿಗೆ ಕೊಟ್ಟಿದ್ದಾರೆ ಅಂದ್ರೆ ಆ ದೈತ್ಯರ ದೇವತೆಗಳಿಗೆ ಹೇಗೋ ದೈತ್ಯರಿಗೇನು ಮ್ಯಾಕ್ಸಿಮಮ್ ಎಲ್ಲಿ ಅವ್ರಿಗೆ ಸಾಧನೆ ಆಗತ್ತೆ ಅಂದ್ರೆ ಯಾರೋ ಕೆಟ್ಟು ಹೋದ ಜನಗಳಿಗೆ ಇನ್ನೂ ಕೆಡಿಸುವ ಮೂಲಕವಾಗಿ ಅವನಿಗೆ ಏನು ಪ್ರಯೋಜನ ಆಗೋದಿಲ್ಲ. ಒಳ್ಳೆ ಜನರ ಮನಸ್ಸನ್ನ ಕೆಡಿಸೋದ್ರಿಂದ ಅವನಿಗೆ ಪುಣ್ಯ, ಅವನಿಗೆ ದ ಸ್ಕೋರ್ ಇಸ್ ಇನ್ಕ್ರೀಸ್, ಅವನ ಸಾಧನೆ ಟೇಕ್ಸ್ ಆನ್ ಅ ಹೈಯರ್ ರೋಡ್. ಅದಕ್ಕೆ ಅವನಿಗೇನು ಜಾಗ ಕೊಟ್ಟಿದ್ದಾರೆ ಸಾಳಗ್ರಾಮದಲ್ಲಿ, ದೈತ್ಯನಿಗೇನು ಜಾಗ ಕೊಟ್ಟಿದ್ದಾರೆ. ಆದ ಕಾರಣದಿಂದಲೇ ನಾವು ಯಾವಾಗಲೂ ಏನು ಪೂಜೆ ಏನಾದರೂ ನಾವೇ ಪುಸ್ತಕ ಓದಿ ಮಾಡೋಲ್ಲ. ನಮ್ಗೆ ಏನಾದ್ರು ದೊಡ್ಡವರು ಮನೆ ದೊಡ್ಡವರು ಅಥವಾ ಗುರುಗಳು ಹೀಗೆ ಇಟ್ಟುಕೊಂಡೆ ನಾವು ಮಾಡ್ತೀವಿ. ಯಾವುದೂ ನಮ್ಗೆ ಗುರು ಮೂಲಕವಾಗಿ ಹೋಗ್ತೀವಿ. ಸೊ ಆ ಗುರು ಪರಂಪರೆ ಆ ಸಾಂಪ್ರದಾಯಿಕ ಸಂಪ್ರದಾಯದಲ್ಲಿ ಬಂದ ಆ ಗುರು ಪರಂಪರೆ ಇರ್ಬೇಕು. ಪರಂಪರಾ ಪ್ರಾಪ್ತವಾದ ಗುರುಗಳಿಂದ ಅವ್ರಿಗೆ ಏನ್ ಹೇಳ್ತಾರೆ, ಅವ್ರ ತಂದೆ ಅಂದ್ರೆ ಗುರು 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 ಅಂತ ಹೋದ್ರೆ ಅಲ್ಲಿ ವಾಯುದೇವರಂದ್ರೆ ಅದು 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 ಹಾಕಿ ಕೊಟ್ಟಿದ್ದಾರೆ. ಅಪ್ಪ ನಿನ್ ಸಾಳಗ್ರಾಮ ತಂದಾಗೆ ಅಲ್ಲಿ ವಾಯುದೇವರನ್ನ ಚಿಂತನೆ ಮಾಡು. ಪರ್ವತಾಭಿಮಾನಿ ದೇವತೆಗಳಿದ್ದಾರಲ್ಲ ಅಂದ್ರೆ ಪರ್ವತಾಭಿಮಾನಿ ದೇವತೆಗಳಿಗೆ ಎಷ್ಟು ಶಕ್ತಿಯನ್ನ ದೇವರು ಇಟ್ಟಿದ್ದಾನೋ ಹಾಗೇನೆ ನೆಗೆಟಿವ್ಲಿ ಕಲಿಗೇನ ಇಟ್ಟಿದ್ದಾನೆ. ಆದ ಕಾರಣದಿಂದ ನಾವು ಯಾರನ್ನ ತಂದು ಇಡಬೇಕು ಅಂದ್ರೆ ಕಲಿಗೇನೋ ಮೀರಿದ ಶಕ್ತಿ ದೇವರು ಯಾರಲ್ಲಿ ಇಟ್ಟಿದ್ದಾನೆ ಅಂದ್ರೆ ವಾಯುದೇವರಲ್ಲಿ ಇಟ್ಟಿದ್ದಾನೆ. ಅದಕ್ಕೆ ವಾಯುದೇವರನ್ನ ತಂದು ಇಟ್ಟರೆ ಕಲಿ ಅಲ್ಲಿ ಅಲ್ಲಿ ಇದ್ದಾನೆ. ಕಲಿ ಅಲ್ಲಿ ಇದ್ರೂ ಅವನಿಗೆ ಏನು ಮಾಡುವ ಸಾಮರ್ಥ್ಯ ಶಕ್ತಿ ಏನು, ಇಟ್ ಇಸ್ ಅಸ್ ಇಫ್ ಹೀ ಇಸ್ ಕೋಮಟೈಸ್ಡ್, ಕೋಮಾಲಿ ಇದ್ದಂತೆ ಇದ್ದು ಬಿಡ್ತಾನೆ. ಏನು ಅದನ್ನ ದೇವರು ಸ್ವಿಚ್ ಆಫ್, ವಾಯುದೇವರು ಅದನ್ನ ಸ್ವಿಚ್ ಆಫ್ ಮಾಡಿಬಿಡ್ತಾರೆ. ಅಲ್ಲಿ ಅಲ್ಲಿ ಪ್ರೇರಣೆಯನ್ನೇ ಕೊಡೋದಿಲ್ಲ ಅವನು, ಏನು ಅವನು ಕೋಮಾಲಿ ಬಿದ್ದಂತೆ ಆಗ್ಬಿಡ್ತಾನೆ. ಸೊ ಅದಕ್ಕೆ ವಾಯುದೇವರನ್ನ ಪ್ರಾರ್ಥ, ಅದಕ್ಕೆ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತಾನೆ ನಾವು ಎಲ್ಲದಕ್ಕೆ ನಮ್ಮ ನಮ್ಮ ಮಧ್ವಾಚಾರ್ಯ ಹಾಕಿ ಕೊಟ್ಟಿರುವಂತ ಚೌಕಟ್ಟು ಹಾಗೆ. ಸೊ ಹೀಗೆ ನಾವು ಚಿಂತನೆ ಮಾಡ್ತಾ ಅಂದ್ರೆ ಇದಕ್ಕೊಂದು ಕ್ವಶನ್ ಬರುತ್ತೆ, ಸರಿ ಮಧ್ವಾಚಾರ್ಯ ಬರ್ಲಕ್ ಮುಂಚೆ ಏನ್ ಮಾಡ್ತಾ ಇದ್ರು ಅಂದ್ರೆ ಆ ಕಾಲದಲ್ಲಿ ಮಧ್ವಾಚಾರ್ಯ ಬಂದದೆ ಇದೆಲ್ಲ ಹೋದ ಮೇಲೆ ಎಲ್ಲ ನಾಶ ಆಗ್ತಾ ಇರೋವಾಗ ಅವ್ರು ಬಂದು ಅದನ್ನ ಪುನರುದ್ಧಾರ ಮಾಡಿದ್ರು. ಅದಕ್ಕೆ ಹಿಂದೆನೂ ದೇವರು ಅದು ಉಪನಿಷದ್ದುಗಳಿರ್ಲಿಲ್ಲ, ವಾಯುದೇವರ ಮಹಿಮೆಯೇ ಬಂದಿದೆ. ವಾಯು ಅಂತರ್ಗತವಾದ ಪ್ರಾಣಾಂತರ್ಗತವಾದ ಆ ಕಥೆಗಳೇ ಬಂದಿದೆ. ಸೊ ಅದ ಬೃಹದಾರಣ್ಯಕ ಉಪನಿಷದಲ್ಲಿ ಮೊಟ್ಟ ಮೊದಲಲ್ಲಿ ಅದು ಬಂದ್ಬಿಡುತ್ತೆ. ಪ್ರತಿಮೆಯಲ್ಲಿ ವಾಯುದೇವನ ನೀಟೆ ಮಾಡ್ತಾರಂತ ಅಲ್ಲೇ ಬಂದಿದೆ. ಸೊ ಉಪನಿಷತ್ತುಗಳು ಯಾವತ್ತು ಇರುವಂತದ್ದು, ಉಪನಿಷತ್ತುಗಳ ಅರ್ಥಗಳನ್ನ ಅವ್ರು ಯಾವತ್ತು ತಿಳಿತಾ ಇದ್ರು. ಕಾಲಕ್ರಮೇಣ ಅರ್ಥ ಎಲ್ಲ ಮರೆಯಾಗ್ತಾ ಹೋಯ್ತು. ಅಪಾರ್ಥಗಳು ತ್ರೇತಾಯುಗದಲ್ಲಿ ಅಪಾರ್ಥಗಳು ಬರ್ತಾ ಹೋಯ್ತು. ದ್ವಾಪರ ಯುಗದಲ್ಲಿ ತೀರ ಮನಸ್ಸನ್ನೇ ಕಲಿ ಆಕ್ರಮಣ ಮಾಡ್ಲಿಕ್ಕೆ ಶುರು ಮಾಡಿದ. ಆದ ಕಾರಣದಿಂದ ತಿರ್ಗಾ ಬಂದು ತಿರ್ಗಾ ಪುನರುದ್ಧಾರ ಮಾಡಿದ್ರು. ಸೊ ಅದಕ್ಕೆ ಸಾಳಗ್ರಾಮ ಆಯ್ತು. ಸಾಳಗ್ರಾಮ ಆದ ಮೇಲೆ ನೆಕ್ಸ್ಟ್ ಲೆವೆಲ್ ಬರೋದು ಪ್ರತಿಮಾ. ನೆಕ್ಸ್ಟ್ ಇದು ಪ್ರತಿಮಾ ಸಾಳಗ್ರಾಮ ಅಂತ ಇದ್ದಾರಲ್ಲ, ಇವಾಗ ಪ್ರತಿಮೆಯನ್ನ ತಕೊಳ್ತಾರೆ. ಈ ಪ್ರತಿಮೆಯಲ್ಲಿ ದೇವರನ್ನ ಹೇಗೆ, ಯಾಕೆಂದ್ರೆ ಇದು ನಮ್ಗೆ ಬೇಕಾದ್ದೇ. ಯಾವಾಗ್ಲೂ ಸಾಳಗ್ರಾಮ ಇಟ್ಟು ನಾವು ಪೂಜೆ ಮಾಡಲ್ಲ, ಪ್ರತಿಮೆಗಳನ್ನ ಇಟ್ಟುಕೊಂಡು ಪೂಜೆ ಮಾಡ. ಪ್ರತಿಮೆ ಅಂದ್ರೆ ಹೇಳುವಾಗ ಆ ಪ್ರತಿಮೆಗಳು ಎಂಟು ಬಗೆಯಿಂದ ಇದೆ. ದಾರುಮಯಿ, ಲೌಹಿ, ಲೇಪಿ ಅಂದ್ರೆ ನಮ್ ಪೇಂಟಿಂಗ್ಸ್ ಇರುತ್ತೆ, ರಂಗವಲ್ಲಿ ಹಾಕಿ ಮಾಡ್ತೀವಿ, ಆಮೇಲೆ ಪಂಚಲೋಹ ಇರುತ್ತೆ, ಆಮೇಲೆ ನಾವು ಮರದಿಂದ ಮಾಡುವಂತದ್ದು ಇರುತ್ತೆ, ಮತ್ತು ಮಣ್ಣು ಅಥವಾ ಉಸುಕನಿಂದ ಮಾಡ್ತೀವಿ ಗಣಪತಿ ಪೂಜೆಗೆ, ಆಮೇಲೆ ಕೃಷ್ಣಾಷ್ಟಮಿ, ಆಮೇಲೆ ಗೌರಿ ಪೂಜೆಗೆ ಮುಂತಾದಕ್ಕೆಲ್ಲ ನಾವು ಮಾಡ್ತೀವಿ ಇದು. ಆಮೇಲೆ ಮಣಿಯಿಂದ ಮಾಡೋದು ಅದು ಒಂದು ವಿಠಲ ದೇವರು ಪಚ್ಚೆ ಕಲ್ಲು ವಿಠಲ ದೇವರು ಸೋದೆಯಲ್ಲಿ ಮಣಿಯಿಂದ ರಚಿತವಾದದ್ದು ಅದು ಇದೆ. ಮತ್ತು ಅದು ಇದೆಲ್ಲ ಆದ ಮೇಲೆ ಏನು ಇಲ್ಲ ರೀ ನಮ್ಗೆ, ಅಂದ್ರ ಮನಸ್ಸು ಅಂತಿದೆಲ್ಲ, ಆ ಮನಸ್ಸು ಒಂದು ಪ್ರತಿಮಾ ಆಗತ್ತ. ಮನಸ್ಸಲ್ಲಿನೂ ಭಗವಂತನನ್ನ ಚಿಂತನೆ ಮಾಡಬೇಕು, ಮಾಡಬಹುದು. ಇದು ಯಾವ ಅಂದ್ರ ಮನಸ್ಸಲ್ಲಿ ಮಾಡಿ ಉಳಿದದಲ್ಲಿ ಮಾಡೋದು ಇನ್ನೂ ಶ್ರೇಷ್ಠ. ಸೊ ಇಷ್ಟು ಒಂದು ಪ್ರತಿಮೆಯನ್ನ ಕೊಟ್ಟಿದ್ದಾರೆ. ಸೊ ಅದು ಬಗ್ಗೆ ಇಲ್ಲಿ ಅದು ವ್ಯತ್ಯಾಸ ಹೇಳ್ತಾ ಇದ್ದಾರೆ. ಇಲ್ಲಿ ಶುರು ಮಾಡೋದು ಹೀಗೆ ಮಾಡ್ತಾರೆ, ಶ್ರೀರಮಣ ಪ್ರತಿಮೆಗಳೊಳಗೆ 13 ಅಧಿಕವಾಗಿತ್ತ, ಮೇಲೆ 100 ರೂಪ, ಮೇಲೆ 500 ರೂಪವ ಧರಿಸಿ, ಮೇಲೆ 500 ಮೇಲೆ 500 ರೂಪವ ಧರಿಸಿ ಇಪ್ಪನು ಆಹಿತ ಚಲದಿ ದಾರು ಮದನವಗೆಯ ಪಾವಕ ತೋರುವಂತೆ ಪ್ರತೀಕ ಸುರರುಳು ತೋರುತಿಪ್ಪನು ತತ್ತದಾಕಾರದಲ್ಲಿ ನೋಳ್ಪರಿಗೆ ಅಂತ ಇಲ್ಲಿ ಇಲ್ಲಿ ಏನು ಅಂದ್ರೆ ನೋಳ್ಪರಿಗೆ ಅಂತ ಕೊಟ್ಟಿದ್ದಾರೆ. ಇದು ಏನು ಅಂದ್ರೆ ಶ್ರೀರಮಣ ಅಂತ. ಶ್ರೀರಮಣ ಅಂದ್ರೆ ಪ್ರತಿಮೆಗಳು, ಅಷ್ಟ ಪ್ರತಿಮೆಗಳು, 8 ಪ್ರತಿಮೆಗಳು ಹೇಳಿದ್ದ. ನಾವು ನಮ್ಮ ಮನೆಗಳಲ್ಲಿ ಯೂಶ್ವಲಿ ಆ ಫೋಟೋಗಳು ಎಲ್ಲೆಲ್ಲಿ ಹೋಗಿರ್ತೋ, ವಿಠಲ ದೇವರು, ಬಾಲಾಜಿ ಮುಂತಾದ ಫೋಟೋಗಳನ್ನು ಇಟ್ಟುಕೊಂಡಿರ್ತೀವಿ, ಪ್ರತಿಮೆಗಳು ಇಟ್ಕೊಂಡಿರ್ತೀವಿ. ಸೊ ಅನೇಕ ರೀತಿ ರಂಗವಲ್ಲಿ ಎಲ್ಲವೂ ಆ ಲೇಪ್ಯ ಲೇಖ್ಯ, ಯಾರನ್ನಾರು ನಮ್ಗೆ ಡ್ರಾಯಿಂಗ್ಸ್ ಹಾಕಿ ಕಳಿಸಿದ್ದು ತಕೊಳ್ತೀವಿ ನಾವು, ಮತ್ತು ಯಾರು ಪೇಂಟಿಂಗ್ಸ್ ಅದನ್ನು ಇಟ್ಟುಕೊಳ್ತೀವಿ. ಎಲ್ಲ ತರದ ಪ್ರತಿಮೆಗಳು, ಇದು ಎಲ್ಲವೂ ಪ್ರತಿಮೆ ಆಗತ್ತೆ. ಈ ಪ್ರತಿಮೆಯಲ್ಲಿ ದೇವರು ಎಷ್ಟು ರೂಪದಿಂದ ಇದ್ದಾನೆ ಅಂತ ಫಸ್ಟ್ ಹೇಳ್ತಾರೆ. ಇಲ್ಲಿ ಹೇಗೆ ಅಂದ್ರೆ 13 over 500 ಅಂದ್ರೆ ಏನಾಯ್ತು 513 ಅಂತ ಆಗತ್ತೆ. ಇದು ಹೇಗೆ ಅಂದ್ರೆ ಪ್ರತಿಮ ಪ್ರ ಅಂತ ಬರೋವಾಗ ಪ ರ ಸೇರಿದ ಪ್ರ ಆಗತ್ತೆ, ಅದು ಏನಾಗತ್ತ 3 ಪ ಪ ಫಸ್ಟ್ ಲೆಟರ್, ರ ಎರಡನೇ ಲೆಟರ್. ಸೊ ಪ್ರ ಅಂತ ಬಂದ್ರೆ ಪ ರ ಸೇರಿದ್ರೆ ಆ ಅಕ್ಷರ ಸಂಖ್ಯೆಯಲ್ಲಿ 3 ಆಗತ್ತೆ. ಟಿ ಎಂಬುದು ಫಸ್ಟ್ ತ ಬರತ್ತೆ, ಅಲ್ಪ ಪ್ರಾಣ. ಸೊ ಟಿ ಅಂದ್ರೆ ಫಸ್ಟ್ ಲೆಟ್ರೆ ಬಂತು. ಟಿ ಮಾ ಅಂತ ಬಂದ್ರೆ 5ನೇದು ಬರತ್ತೆ, ಪ ಫ ಬ ಭ ಮ 5ನೇದು. ಸೊ ನಾವು ಓದೋದು ರಿವರ್ಸ್ ಡೈರೆಕ್ಷನ್. ಸೊ 513 ಇಷ್ಟು. ಇದು ಏನ್ರಿ ಫೈವ್, ಏನು ದೇವರು ಇಷ್ಟೇನ ಇದ್ದಾನೆ ಅಂದ್ರೆ ಇಲ್ಲಿ ಏನು ತಿಳಿಯಬೇಕು ಗೊತ್ತಾ, ದೇವರು ಎಲ್ಲಿ ಇದ್ರನು, ಒಂದು ಇರುವೆಯಲ್ಲಿ ಇದ್ರನು, ಆನೆಯಲ್ಲಿ ಇದ್ರನು, ದೇವರ ಸಾಮರ್ಥ್ಯಕ್ಕೆ ಕುಂದು ಕೊರತೆ ಏನು ಇಲ್ಲ. ದೇವರು ಒಂದು ಅಣುವಲ್ಲಿ ಇದ್ರನು ಈ ಬ್ರಹ್ಮಾಂಡಕ್ಕೆ ಆಚೆ ಇರುವಂತ ಬ್ರಹ್ಮಾಂಡದ ಮೇಲೆ, ಬ್ರಹ್ಮಾಂಡ ಒಂದು ಗರ್ಭಸ್ಥ ಶಿಶುವಂತೆ ಅದು ಮೇಲೆ ಇರುವಂತ ಆವರಣಗಳು ಇನ್ನೂ ದೊಡ್ಡ ದೊಡ್ಡ 10 ಪಟ್ಟು ಹೋಗತ್ತೆ. ಎಲ್ಲ ದೊಡ್ಡದು ಎಂಟೈರ್ ಆ ಯೂನಿವರ್ಸ್ಗಿಂತಲೂ ಮೇಲೆ 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 ಕಣ್ಣಿಗೆ ಕಾಣದೇ ಇರುವಂತದ್ದು, ಆ ಒಂದು ಅದಕ್ಕೇನೋ ಮೀರಿ ದೇವರು ನಿಂತಿದ್ದಾನೆ. ಸೊ ಅಲ್ಲಿ ಇರುವಂತ ದೇವರಿಗೆ ಎಷ್ಟು ಅನಂತಾನಂತ ಶಕ್ತಿ ವ್ಯಾಪ್ತಿ ಎಲ್ಲ ಗುಣವೂ ಹೇಗೆ ಇದೆಯೋ ಆ ಗುಣ ಈ ತೃಣದಲ್ಲಿ ಇರುವಂತ ಭಗವಂತನಿಗೇನು ಹಾಗೆ ಇದೆ. ಮತ್ತೆ ಯಾಕೆ ಅಂದ್ರೆ ದೇವರು ಅಲ್ಲಿ ಯಾವ ಶಕ್ತಿಯನ್ನ ಅಭಿವ್ಯಕ್ತ ಮಾಡ್ತಾನಂತ ತೋರಿಸ್ತಾನೆ. ಒಂದು ಚಿಕ್ಕ ಎರುವೆಯಲ್ಲಿ ಎಷ್ಟು ಶಕ್ತಿ ತೋರಿಸ್ತಾನೆ, ಅದು ಎಷ್ಟು ಅದಕ್ಕೆ ಎಷ್ಟು ಸಾಮರ್ಥ್ಯ ಇದೋ ಆ ಶಕ್ತಿಯ ಅದು ಮೂಲಕವಾಗಿ ಬರುತ್ತೆ. ಆನೆ ಆನೆಯಲ್ಲಿ ಅದಕ್ಕೆ ಎಷ್ಟು ಶಕ್ತಿ, ಅದನ್ನೇ ಆನೆ ಎಷ್ಟು ತಿನ್ನತ್ತೋ ಎರುವೆ ತಿನ್ಲಕ್ಕೆ ಆಗೋದಿಲ್ಲ. ಒಳಗಿರುವಂತ ದೇವರು ಏನು ವ್ಯತ್ಯಾಸ ಇಲ್ಲ ಇದ್ರನು. ಆಯಾ ವಸ್ತು ಆಯಾ ಪದಾರ್ಥ ನೋಡಿ, ನಾವೇ ನೋಡಿ, ಒಂದು ಲೈಟ್ ಇರತ್ತೆ, ಒಂದು ಫ್ಯಾನ್ ಇರತ್ತೆ, ಕರೆಂಟ್ ಹೋಗೋದು ಒಂದೇ, ಲೈಟ್ ಅಲ್ಲಿ ಒಂದು ರಕ, ಫ್ಯಾನ್ ಅಲ್ಲಿ ಇನ್ನೊಂದು ರಕ, ಎರಡೂ ಕರೆಂಟ್. ಇದು ದಿಸ್ ಅ ವೆರಿ ಕ್ರೂಡ್ ಎಕ್ಸಾಂಪಲ್, ಸೊ ಯು ಜಸ್ಟ್ ಮೇಕ್ ಯು ಅಂಡರ್ಸ್ಟ್ಯಾಂಡ್. ಸೊ ಅದು ಆಯಾ ವಸ್ತು ಆಯಾ ಎಲಿಮೆಂಟ್ ಆಯಾ ಚೇತನ ಅದಕ್ಕೆ ತಕ್ಕಂತೆ ಅವನು ಅಭಿವ್ಯಕ್ತಿ ಮಾಡ್ತಾನೆ. ಸೊ ಇಲ್ಲಿ ಈ ಪ್ರತಿಮೆಗಳಲ್ಲಿ ಈ ಒಂದು ಆಹಿತ ಪ್ರತಿಮೆಯಲ್ಲಿ ಇದು ನೋಡೋಣ, ಈ ಪ್ರತಿಮೆಯಲ್ಲಿ ಎಷ್ಟು ರೂಪದಿಂದ ಇದ್ದಾನೆ ಅಂದ್ರೆ ಈ ಪ್ರತಿಮೆಗೆಲ್ಲ ಬೇಸ್ ಏನು, ಎಲ್ಲ ಮ್ಯಾಟರ್, ಆ ಮ್ಯಾಟರ್ ಅಂದ್ರೆ ಇಫ್ ಯು ಜಸ್ಟ್ ಎಲ್ಲ ನಾವು ಇದು ಒಂದು ಅಣು ಆ ಒಂದು ಮ್ಯಾಟರ್ ಮೂಲ ಮ್ಯಾಟರ್ಗೆ ಹೋದ್ರೆ ದಟ್ ಮ್ಯಾಟರ್ ಅಲ್ಲಿ ಇರುವಂತ ಒಂದು ಪಾರ್ಥಿವ ಕಣಗಳು ಅಂತ ಹೇಳ್ತಾರೆ. ಅದು ಎಷ್ಟು ಚಿಕ್ಕದಿರುತ್ತೋ ಗೊತ್ತಿಲ್ಲ, ಅಷ್ಟು ಒಂದು 513 ಕಣಗಳು ಸೇರಿ ಆದಂತ ಒಂದು ಮೂಲ ಪ್ರದ ಇದೇ ವಿಸ್ತಾರ ಆಗಿ ದೊಡ್ಡ ಪ್ರತಿಮೆಯನ್ನು ಇರಬಹುದು. ಒಂದ್ ಚಿಕ್ಕ ಒಂದೇ ಒಂದು ಅಂಗುಷ್ಟ ಪರಿಮಾಣದಂತ ಪ್ರತಿಮೆಯನ್ನು ಇರಬಹುದು, ಬಟ್ ಅದಕ್ಕಿರುವಂತ ಮೂಲ ಮ್ಯಾಟರ್ ಅದಲ್ಲಿ ದೇವರು ಎಷ್ಟು ರೂಪದಿಂದ ಇದ್ದು ಇದಕ್ಕೆ ಎಷ್ಟು ಶಕ್ತಿ. ಯಾಕೆಂದ್ರೆ ಸಾಳಗ್ರಾಮದಲ್ಲಿ ಇಟ್ ಇಸ್ ಗೋ ಬೈ ದ ನಂಬರ್, ಸಾಳ ಗ್ರಾಮದಲ್ಲಿ ಎಷ್ಟು ಅವನು ವ್ಯಕ್ತ ಮಾಡ್ತಾನೋ ಅಷ್ಟು ಇದರಲ್ಲಿ ವ್ಯಕ್ತ ಮಾಡೋದಿಲ್ಲ. ಯಾಕೆ ಅಂದ್ರೆ ಇಲ್ಲಿ 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 ಏನು ಅಂದ್ರೆ ಇದು ಆಹಿತ ಪ್ರತಿಮೆ ಅಂತ ಹೇಳ್ತಾರೆ. ಏನ್ ಆಹಿತ ಅಂದ್ರೆ ನಮ್ಮ ಕಣ್ಣ ಮುಂದೆ ಇರೋದು ಎಲ್ಲವೂ ಜಡವಾಗದೇ ಇದೆ. ಇಟ್ಸ್ ನಾಟ್ ಲೈಕ್ ಸಾಲಿಗ್ರಾಮ ತರ ಇಲ್ಲ, ಇದು ಬೇರೆ ಜಡ. ಇಲ್ಲಿ ಆ ದೇವರ ಒಂದು ಸನ್ನಿಧಾನವನ್ನ ತಂದು ಇಡಬೇಕು. ಎಲ್ಲಿಂದ ತಂದು ಇಡಬೇಕು? ನಮ್ಮ ಹೃದಯದಲ್ಲಿ ಇರುವಂತ ದೇವರನ್ನ ತಂದು ಇಡಬೇಕು. ಇನ್ನೊಬ್ಬರ ಮನೆಗೆ ಹೋದ್ರೆ ಸೂರ್ಯನಲ್ಲಿ ಇರುವಂತ ಸೂರ್ಯನಾರಾಯಣನ ತಂದಿರಬೇಕು. ಅದಕ್ಕೆ ಪ್ರತಿಷ್ಠಾಪನೆ ಅಂತ ಹೇಳ್ತದೆ. ದೊಡ್ಡ ದೊಡ್ಡ ಟೆಂಪಲ್ಸ್ ಅದಕ್ಕೆಲ್ಲ ಪ್ರತಿಷ್ಠಾಪನೆ. ಬರೀ ಒಂದು ಕಲ್ಲನ್ನ ಕೆತ್ತಿ ಚಂದ ಕೆತ್ತಿ ಅದನ್ನ ಇಟ್ಟು ಪೂಜೆ ಮಾಡೋದಿಲ್ಲ. ಅದಕ್ಕೆ ಒಂದು ಪ್ರಾಸೆಸ್ ಎಷ್ಟೆಷ್ಟು ದೊಡ್ಡದಿರುತ್ತೋ ಅದಕ್ಕೆ ತಕ್ಕಂತೆ ಆ ಪ್ರಾಸೆಸ್ ಕೀಪ್ಸ್ ವೇರಿಂಗ್. ಅದಕ್ಕೆ ಪ್ರತಿಷ್ಠಾಪನೆ ಮಾಡೋದು ಇಷ್ಟು ಕಲಶದಿಂದ ನೀರು ಹಾಕೋದು ಅದು ಹಾಕೋದು ಈ ಮಂತ್ರಗಳು ಆ ಮಂತ್ರಗಳು ಇರ್ತವೆ. ನಮ್ಮ ನಮ್ಮ ಮನೆಯಲ್ಲಿ ಇರುವಂತಹ ಪ್ರತಿಮೆಗಳು ಇಷ್ಟೇ ಒಂದು ಒಂದು ಮುಷ್ಟಿಯಲ್ಲಿ ಮುಷ್ಟಿಯ ಸೈಜ್ ಎಷ್ಟೋ ಅಷ್ಟೇ. ಅಂದ್ರೆ ನಾವು ನಮ್ಮ ಶೋಕೇಸ್ಲಿ ಇರುವ ಪ್ರತಿಮೆಗಳು ಅದು ಬೇರೆ. ಪೂಜೆಯಲ್ಲಿ ನಾವು ಬಳಸುವಂತ ಪ್ರತಿಮೆಗಳು ಸುಮ್ಮನೆ ಇಟ್ಕೋಬಹುದು, ದೊಡ್ಡ ಪ್ರತಿಮೆಗಳು ಇಟ್ಕೋಬಹುದು. ಬರೀ ನಾವು ಅಭಿಷೇಕ ಅದು ಇದು ಮಾಡಿ ಮಾಡುವಂತ ಪ್ರತಿಮೆ ಚಿಕ್ಕದೇ ಇಟ್ಟುಕೊಂಡಿರ್ತೀವಿ. ಆ ಚಿಕ್ಕ ಪ್ರತಿಮೆನ ಹಾಗೆ ಒಂದು ಒಂದು ಎಲ್ಲಿ ಸಿಕ್ಕತ್ತ ಅದನ್ನ ತಂದು ಇಡೋದಿಲ್ಲ. ಒಂದು ಮೋಸ್ತವದ ವಿಗ್ರಹಗಳು ಈ ಪ್ರತಿಮೆಗಳು ನಮ್ಮ ಪರಂಪರೆ ನಮ್ಮ ಅಜ್ಜ ಮುತ್ತಜ್ಜ ಇವರಿಂದ ಬಂದಿರ್ತಿ. ಇವ್ರಿಗೆ ಎಲ್ಲಿಂದ ಬಂತು ಅಂದ್ರೆ ಅವ್ರಿಗೆ ಯಾರು ಒಂದು ಸ್ವಾಮಿಗಳು ತಮ್ಮ ತಮ್ಮ ಪೂಜೆಯಲ್ಲಿ ಇಟ್ಟು ಅದನ್ನ ವಿಶೇಷ ಪ್ರಾರ್ಥನೆ ಮಾಡಿ ಅದನ್ನ ಕೊಟ್ಟಿರ್ತಾರೆ. ಅಥವಾ ಒಂದು ಹೊಸದಾಗ ನಾವು ಒಂದು ಏನಾರು ತಗೊಂಡು ಬಂದದ್ದು ದೊಡ್ಡವ್ರ ಕೈಯಲ್ಲಿ ಕೊಡ್ತೀವಿ, ಅವರು ಬಂದು ಅಗ್ನಿ ಸುಕ್ತ ಮುಂತಾದ ಹೇಳಿ ಹೋಮ ಮಾಡುವಾಗ ಅಲ್ಲಿ ಇಟ್ಟು ಅಲ್ಲಿ ಅದಕ್ಕೆ ಶುದ್ಧೀಕರಣ ಪ್ರಾಸೆಸ್ ಪಂಚಗವ್ಯ ಮುಂತಾದಲ್ಲ ಹಾಕಿ ಶುದ್ಧೀಕರಣ ಪ್ರಾಸೆಸ್. ಬೇಸಿಕಲಿ ಶುದ್ಧೀಕರಣ ಅಂದ್ರೆ ಅದು ಏನೇ ಇದ್ರನ್ನ ಪಾರ್ಥಿವ ದಿಂದ ಆಗಿದೆ ಅಲ್ಲಿ ಕೊಳೆಗಳು ಎಷ್ಟೋ ರೀತಿಯಿಂದ ಇರಬಹುದು. ಆ ವಿಗ್ರಹ ಕೆತ್ತೋವಾಗಲೇ ಏನಾದ್ರು ಚಿಕ್ಕ ಚಿಕ್ಕ ತಪ್ಪುಗಳಾಗಿ, ಯಾಕಂದ್ರೆ ಅದಕ್ಕೆ ಶಾಸ್ತ್ರ ಪ್ರಕಾರ ಶಿಲ್ಪಶಾಸ್ತ್ರ ಪ್ರಕಾರ ಆಗಬೇಕು, ತಪ್ಪುಗಳಾಗಬಹುದು, ಏನೇನೋ ಇರಬಹುದು ಮಾಡಿದವನು ಅದು ಇದು ನೂರೆಂಟು ಇರಬಹುದು. ಅದಕ್ಕೆ ಅದಕ್ಕೆ ಶುದ್ಧೀಕರಣ ಮಾಡಿ ಅಲ್ಲಿ ವಿಶೇಷವಾಗಿ ಅದು ಬೇಸಿಕಲಿ ಟು ಮೇಕ್ ಇಟ್ ಪೂಜಾ ವರ್ತಿ. ಸರಿ ರೀ, ಪ್ರತಿಮಾ ಅಂತೀರ, ನಾವೊಂದು ಕ್ಯಾಲೆಂಡರ್ ನಾವು ಪಂಡ್ರಾಪುರಕ್ಕೆ ಹೋದಿವಿ ಅಲ್ಲಿಂದ ಒಂದು ಕ್ಯಾಲೆಂಡರ್ ತಂದು ಇಟ್ಟುಕೊಂಡಿದೀವಿ, ಇದೇ ಇದ್ರದ್ದು ನಮ್ಗೆ ಪ್ರತಿಮಾ, ಅದಕ್ಕೆ ಅಭಿಷೇಕ ಅರ್ಚನೆ ಎಲ್ಲ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಏನಂದ್ರೆ ಅಲ್ಲಿನೂ 513 ರೂಪದಿಂದ ಭಗವಂತ ಇದ್ದಾನೆ. ಹೇಗಿದ್ದಾನೆ ಹೇಳ್ತಾರ, ದಾರು ಮತನವಗೈಯ ಪಾವಕ ತೋರುವಂತೆ. ದಾರು ಮತನವ, ದಾರು ಅಂದ್ರೆ ಅಗ್ನಿ ಒಂದು ಕಟ್ಟಿಗೆ, ಅಗ್ನಿ ಕಾಷ್ಟ, ಅರಣಿ ಅಂತ ಹೇಳ್ತೀವಲ್ಲ ವಿಶೇಷವಾದ ಅರಣಿ, ಆ ಅರಣಿ ಅರಣಿ ಒಳಗೆ ಅಗ್ನಿ ಇದೆ. ಏನೋ ಹೊರಗಿಂದ ಅಗ್ನಿ ಬರೋದಿಲ್ಲ, ಅಗ್ನಿ ಎಂಬುದು ಅರಣಿ ಆ ಒಂದು ಕಾಷ್ಟದಲ್ಲಿ ಅಗ್ನಿ, ಆ ಕಾಷ್ಟದ ಒಳಗೇನೆ ಅಗ್ನಿ ಇದೆ. ಆ ಅಗ್ನಿ ಇವಾಗ ನಾವೇನೋ ಇದು ಮ್ಯಾಚ್ ಸ್ಟಿಕ್ ಅದು ಇದು ಬಳಸ್ತೀವಿ, ಬಟ್ ಆಕ್ಚುಲಿ ಹಾಗೆಲ್ಲ. ಅವರು ಅದನ್ನ ಏನು ಮಾಡ್ತಾ ಇದ್ದು ಅಂದ್ರೆ ಮಥನ ಮಾಡೋದು, ಮಥನ ಮಥಿಸೋದು, ಮಥಿಸೋದು ಅಂದ್ರೆ ಉಜ್ಜೋದು. ಒಂದು ಕಾಷ್ಟ ಇನ್ನೊಂದು ಕಾಷ್ಟೆಯನ್ನು ಉಜ್ಜಿದ್ರೆ ಒಳಗೆ ಇರುವಂತ ಆ ಫ್ರಿಕ್ಷನ್ ಇಂದ ಒಳಗೆ ಇರುವಂತ ಅಗ್ನಿ ಅಭಿವ್ಯಕ್ತ ಆಗತ್ತೆ. ಅಂದ್ರೆ ಅಗ್ನಿ ಬರ್ಲಕ್ಕೆ ಆ ಕಟ್ಟಿಗೆ ಒಂದು ನಿಮಿತ್ತ ಆಗತ್ತೆ. ಆ ಕಟ್ಟಿಗೆಯನ್ನ ಮತ ಅಂದ್ರೆ ಯು ಹ್ಯಾವ್ ಟು ಪುಟ್ ಇನ್ ಇಫರ್ಟ್, ಒಳಗೆ ದೇವರು ಇದ್ದಾನೆ ಅದು ಅಭಿವ್ಯಕ್ತ. ಯಾಕೆ ಅಭಿವ್ಯಕ್ತ ಆಗ್ಬೇಕು ಅಂದ್ರೆ ಅಭಿವ್ಯಕ್ತ ಆಗೋದು ಅಂದ್ರೆ ನಾವು ನಮ್ಮ ಪ್ರೇಯರ್ ಅನ್ನ ರಿಸೀವ್ಸ್ ಅಂದ್ರೆ ಹಿಯರ್ಸ್ ಎವ್ರಿವೇರ್, ಬಟ್ ಅವನು ಇಟ್ಟ ನಿಯಮ ಅಷ್ಟು ಪ್ರಯತ್ನ ಮಾಡಿದ್ರೆ ಆ ಜಡದಲ್ಲಿ ಅವನು ತೋರ್ತಾನಂದ್ರೆ ಕಣ್ಣಿಗೆ ಕಾಣಿಸ್ತಾನಂದ್ರೆ ಅದು ಅದು ಹೇಳ್ತಾರ ಆ ತೋರ್ತ ಅವನು ಅಲ್ಲಿ ಪ್ರಕಟ ಅಭಿವ್ಯಕ್ತಿ ಆಗ್ತಾನೆ. ನಮ್ಗೆ ಕಣ್ಣಿಗೆ ಅಷ್ಟು ಕಾಣೋದಿಲ್ಲ, ಅವನು ಹಿ ಲಿಸನ್ಸ್ ಟು ಅವರ್ ಪ್ರೇಯರ್. ಬೇಸಿಕಲಿ ಅವನು ನಮ್ಗೆ ಪ್ರಸಾದವನ್ನ ಕೊಡ್ತಾನೆ, ನಮ್ಗೆ ಅನುಗ್ರಹ ಮಾಡ್ತಾನೆ, ನಮಗೆ ಒಲಿತಾನೆ. ಬೇಸಿಕಲಿ ಒಲಿಯೋದು, ಅದು ಒಲಿಯುವಂತೆ ನಾವು ಇಫರ್ಟ್ ತಗೋಬೇಕು. ಅನ್ಲೈಕ್ ಸಾಳಗ್ರಾಮ, ಸಾಳಗ್ರಾಮದಲ್ಲಿ ನೋ ಇಫರ್ಟ್ ಇಸ್ ನೀಡೆಡ್, ಆಸ್ ಇಸ್. ಅದು ಬಂಗಾರದಲ್ಲಿ ಬೆಂಕಿ ಹೋದರೆ ಹೇಗೆ ಹಾಗೆ ಇಲ್ಲಿ ಇಲ್ಲಿ ಒಂದು ದಾರು ಮಥನವಾಗಯ್ಯ ಪಾವಕ ತೋರುವಂತೆ. ಸೊ ಏನು ಪ್ರಯತ್ನ ಮಾಡಬೇಕು ಅಂದ್ರೆ ನೀವು ಆ ಪ್ರತಿಮೆಗಳು ಆ ಶಿಲಾ ಪಂಚಲೋಹ ಮುಂತಾದ ಬೆಳ್ಳಿ ಬಂಗಾರ ಇದೆಲ್ಲ ತಗೊಂಡು ಬಂದ್ರೆ ಅಲ್ಲಿ ದೊಡ್ಡವರ ಕೈಯಿಂದ ಯಾರು ಅಗ್ನಿ ಸೂಕ್ತ ಪ್ರಾಸೆಸ್ ಯಾರನ್ನಾರು ಹೋಮ ಮಾಡುವಾಗ ಅಲ್ಲಿ ಅದು ಅದರಲ್ಲಿ ಯು ಹ್ಯಾವ್ ಟು ಬ್ರಿಂಗ್ ಇಟ್. ಆರ್ ಏನೂ ಇಲ್ಲ ರೀ, ನಮ್ಮ ಮನೆಯಲ್ಲಿ ಅದೊಂದು ಪಿಕ್ಚರ್ ಮಾತ್ರವೇ ಇದೆ ಅಂದ್ರೆ ಆ ಪಿಕ್ಚರ್ಗೆ ನೀವು ರಂಗೋಲಿ ಹಾಕಿರ್ತೀರ, ಅದಕ್ಕೇನು ನೀರು ಹಾಕಿ ಅದಕ್ಕೇನು ಅಭಿಷೇಕ ಮಾಡ್ಲಿಕ್ಕಾಗತ್ತಾ, ಇಲ್ಲ ಅದಕ್ಕೆ ಪಂಚಗವ್ಯ ಹಾಕಲಿಕ್ಕಾಗತ್ತಾ, ಪೇಂಟಿಂಗ್ ಏನು ಮಾಡೋಕ್ಕಾಗತ್ತಂದ್ರೆ ಅಲ್ಲಿ ಬಂದು ಮಥನ ಮಾಡೋದು. ಅಲ್ಲಿ ಕ್ರಮ ಏನು ಅಂದ್ರೆ ಆ ಪಿಕ್ಚರ್ ನನ್ನ ಒಳಗೆ ಇರುವಂತ ಈ ಭಗವಂತ ಇಲ್ಲಿ ಬಂದು ನಿಂತಿದ್ದಾನೆ, ಅವನು ಸರ್, ಅವನು ಸ್ವತಂತ್ರ, ಅವನು ಗುಣಪೂರ್ಣ. ಈ ಒಂದು ಪಿಕ್ಚರ್ ಇದು ದೇವರ್ ಅಲ್ಲ, ಈ ಪಿಕ್ಚರ್ ಒಳಗೆ ದೇವರು ನಿಂತಿದ್ದಾನೆ, ಇದು ಜಡ. ಈ ಜಡದ ಒಳಗೆ 513 ರೂಪದಿಂದ ಭಗವಂತ ನಿಂತಿದ್ದಾನೆ. ಅವನು ಕಣ್ಣಿಗೆ ಕಾಣಿಸೋದಿಲ್ಲ, ಇದ್ರೂ ಅವನು ಗುಣಪೂರ್ಣ. ಬೇಸಿಕಲಿ ಮೂರೇ, ಗುಣಪೂರ್ಣ, ದೋಷರಹಿತ ಅಂದ್ರೆ ಗುಣಪೂರ್ಣ ಅಂದ್ರೆ ಸ್ವತಂತ್ರ. ಅವನು ಸ್ವತಂತ್ರ, ನಾನು ಅವನ ಅಧೀನ, ಅವನು ಎಲ್ಲೆಡೆನೂ ವ್ಯಾಪ್ತನಾಗಿದ್ದಾನೆ, ಇಲ್ಲಿ ಬಂದು ನನಗೆ ಒಲಿಯುವಂತೆ ಕೂತಿದ್ದಾನೆ. ಇಷ್ಟು ಮಾಡೋದು ಇದೇ ಮಥನ. ಆ ಮಥನ ಮಾಡಬೇಕು, ಉಳಿದ ಪ್ರತೀಕೆಗಳಲ್ಲಿ ಮಾಡಿದ್ರೆ ಅಲ್ಲಿ ಅವನು ತೋರ್ತಾನಂತ ಹೇಳ್ತಾ ಇದ್ದಾರೆ. ಇದು ನಾವು ನೆಕ್ಸ್ಟ್ ಕ್ಲಾಸ್ಲಿ ಇದನ್ನ ನೋಡೋಣ. ಬೋಲಿ ಕೃಷ್ಣಾರ್ಪಣಮಸ್ತು ನಾರಾಯಣ. ಇನ್ನೊಂದು ಕ್ಲಾಸ್